ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು, ತಮ್ಮ ಯಜಮಾನನಿಗಾಗಿ ಕಾಯುತ್ತಿರುವ ಮನುಷ್ಯರಂತೆ ಇರ್ರಿ. ರೀಪ್ರಿಂಟ್ಸ್ ಪುಟ 3354, ಪುಟದ ಸಂಖ್ಯೆ 279-280. ನಾವು ಎಷ್ಟು ಅಧಿಕವಾಗಿ ಈ ಸಂಕೇತವನ್ನು ಕರ್ತನ ಜನರಿಗೆ ಒಟ್ಟಾಗಿ ಅನ್ವಯಿಸಲು ಪ್ರಯತ್ನಿಸಬಹುದಾದರೂ, ಅನೇಕ ಅಂಶಗಳು ವ್ಯಕ್ತಿಗಳ ಒಂದು ಗುಂಪಿಗೆ ಸರಿ ಹೊಂದಲಾಗದೆ ಹಾಗೆಯೇ ಉಳಿದುಕೊಳ್ಳುವುದು. ದೃಷ್ಟಾಂತವಾಗಿ ಹೇಳುವುದಾದರೆ, ಕಾಮನ್ ವರ್ಷನ್ ಎಂಬ ಭಾಷಾಂತರದಲ್ಲಿ ಅಂಥ ನಂಬಿಗಸ್ತನಾದ ಮನೆವಾರ್ತೆಯವನೆಂದು ಅನುವಾದಿಸಲಾಗಿದ್ದು, ಮತ್ತು ರಿವೈಸ್ಡ್ ವರ್ಷನ್ ಎಂಬ ಭಾಷಾಂತರದಲ್ಲಿ ಆ ನಂಬಿಗಸ್ತನಾದ ಮನೆವಾರ್ತೆಯವನೆಂದು ಅನುವಾದಿಸಲಾಗಿದ್ದು, ಇದು ನಿರ್ದಿಷ್ಟವಾಗಿ ಒಬ್ಬನನ್ನು ಎಂಬ ಅರ್ಥ ಬರುವಂತೆ ಸೂಚಿಸುವುದಾಗಿತ್ತು. ಈ ಶಬ್ದವು ಒಂದು ಸಂಖ್ಯೆಯವರನ್ನು ಅನಿಶ್ಚಿತವಾಗಿ ಸೂಚಿಸುವುದಿಲ್ಲ. ಗ್ರೀಕ್ ಮೂಲ ಭಾಷೆಯನ್ನು ತಿರುಗಿ ನೋಡುವುದಾದರೆ ಈ ಅಂಶಕ್ಕೆ ಪ್ರಾಧಾನ್ಯತೆ ಸಹ ನೀಡಲಾಗಿದ್ದು, ಇದನ್ನು ಎರಡು ರೂಪದಲ್ಲಿ ಸೂಚಿಸಲಾಗಿರುವುದು. ಹೇಗೆಂದರೆ, ನಂಬಿಗಸ್ತನೂ ವಿವೇಕಿಯೂ ಆದವನೆಂದು ಹೇಳಲ್ಪಟ್ಟಿರುವುದು. ಈ ವಾಕ್ಯಭಾಗವನ್ನು ಕ್ರಿಸ್ತನಿಗೆ ಅನ್ವಯ ಮಾಡಲು ಸಾಧ್ಯವಾಗಿದ್ದಲ್ಲಿ ಇದಕ್ಕೆ ತೊಂದರೆ ಇರುವುದಿಲ್ಲ, ಅಥವಾ ಇದನ್ನು ಸಂಪೂರ್ಣವಾಗಿ ಕ್ರಿಸ್ತನ ದೇಹಕ್ಕೆ ಅನ್ವಯ ಮಾಡಿದ್ದಲ್ಲಿ, ಅಂದರೆ ಈ ಒಬ್ಬನನ್ನು ಕ್ರಿಸ್ತನ ದೇಹದ ಅನೇಕ ಅಂಗಗಳಿಗೆ ಒಟ್ಟಾಗಿ ಹೊಂದಿಸಿ ಹೇಳಿದ್ದಲ್ಲಿ ಇದಕ್ಕೆ ತೊಂದರೆ ಇರುತ್ತಿರಲಿಲ್ಲ. ಆದರೆ ತಿಳಿಸಲಾದ ಆ ಸೇವಕನು ಇತರ ಸದಸ್ಯರಿಗೆ, ಅಂದರೆ ತನ್ನ ಜೊತೆಯ ಸೇವಕರಿಗೆ ಆಹಾರವನ್ನು ಒದಗಿಸಬೇಕಿರುವುದರಿಂದ ಈ ಶಬ್ದವು ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಸೀಮಿತವಾಗಿರುವುದನ್ನು ಸೂಚಿಸಿದಂತೆ ತೋರುವುದು. ಹೀಗಾದರೂ ನಾವು ಪೇತ್ರನ ವಿಷಯವಾಗಿ ಹೇಳಿದಂತೆ ಆತನು ವಿಶೇಷವಾಗಿ ಬಳಸಲ್ಪಡುವನೆಂಬ ಕಾರಣಕ್ಕಾಗಿ ಆತನು ಸಹೋದರರ ಮೇಲೆ ಒಡೆಯನನ್ನಾಗಿ ಮಾಡಲ್ಪಡದ ಹಾಗೆಯೇ, ಈ ವಾಕ್ಯದಲ್ಲಿ ಯಾವನೊಬ್ಬನಾದರೂ ಸೂಚಿತವಾಗಿದ್ದಲ್ಲಿ ಅದು ಯಾವ ಅರ್ಥದಲ್ಲಿಯೂ ಆತನನ್ನು ಒಡೆಯನೆಂಬದನ್ನಾಗಲಿ, ಅಥವಾ ಸರ್ವಾಧಿಕಾರಿ ಎಂಬುದನ್ನಾಗಲಿ, ಇಲ್ಲವೇ ಗುರುವೆಂಬುದನ್ನಾಗಲಿ, ಅಥವಾ ಆತನ ಪ್ರಭಾವ ವಿರುದ್ಧವನ್ನಾಗಲಿ ಒಳಗೊಂಡಿರುವುದಿಲ್ಲ. ನಮಗೆ ಹೇಳಲು ಸಾಧ್ಯವಿರುವ ವಿಷಯವೆಂದರೆ, ಆ ಸೇವಕನ ಆಗುವ ಸೌಭಾಗ್ಯ ಒಬ್ಬನಿಗೆ ಇರುವುದೆಂದು, ಮತ್ತು ಹಲವರು ಆ ಶಬ್ದದ ನಿಜಾರ್ಥದಲ್ಲಿ ಆ ಸ್ಥಾನವನ್ನು ತುಂಬಲು ಕಾಳಜಿ ಇಲ್ಲದವರೆಂಬುವುದು. ಈ ಸಾಮ್ಯದಲ್ಲಿ ಸೂಚಿತವಾಗಿರುವಂತೆ ಆ ಸೇವಕನು ನಂಬಿಗಸ್ತನಾಗಿ ಕಂಡುಬಂದಲ್ಲಿ ಆ ಮನೆತನದವರಿಗೆ ಕಾಲಕಾಲಕ್ಕೆ ಬೇಕಾದ ಆಹಾರವನ್ನು ಒದಗಿಸಿಕೊಡುವ ಕಾರ್ಯವನ್ನು ವಹಿಸಿರಲಾಗಿ ಆತನಿಗೆ ಪ್ರಸ್ತುತ ಕಾಲದ ಸತ್ಯದ ಪ್ರತಿಯೊಂದು ವಿಶೇಷ ಲಕ್ಷಣಗಳನ್ನು ಹಂಚಿಕೊಡಲು ಹೆಚ್ಚು ಹೆಚ್ಚಾಗಿ ವಹಿಸಿಕೊಡಲಾಗುವುದು. ನೇಮಕವಾದವನು ಅಪನಂಬಿಗಸ್ತನಾದಲ್ಲಿ ಆ ಸೇವೆಯಿಂದ ಆತನನ್ನು ಕೆಳಗೆ ಇಳಿಸಲಾಗುವುದು, ಮತ್ತು ಆ ಸೇವೆಯು ಆತನ ಉತ್ತರಾಧಿಕಾರಿಯಾದ ಬೇರೊಬ್ಬನಿಗೆ ಹಸ್ತಾಂತರ ಮಾಡಲ್ಪಡುವ ಸಂಭವವಿರುವುದು. ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ವ್ಯಕ್ತಪಡಿಸಿರುವುದನ್ನು ಮುಂದೆ ಬರುವ ಪ್ರಭಾವ ಮಾನಗಳಿಗೆ ಅನ್ವಯಿಸುವುದೆಂದು ಅರ್ಥ ಮಾಡಿಕೊಳ್ಳಬಾರದು. ಆದರೆ ಸುಗ್ಗಿಯ ಕಾಲದ ಉಳಿದ ಸಮಯಗಳಲ್ಲಿ ಕರ್ತನ ಆಸ್ತಿಗಳನ್ನು ಅಥವಾ ಸಂರಕ್ಷಿತಬೇಕಾಗಿರುವ ಇಲ್ಲವೇ ಹಂಚಿಕೊಡಬೇಕಾಗಿರುವ ಸತ್ಯಾರ್ಥಗಳ ವಿಷಯಗಳನ್ನು ಹಂಚಿಕೊಡಲು ಮನೆವಾರ್ತೆಯಲ್ಲಿ ಸಾಮಾನ್ಯವಾಗಿರುವ ಹೆಚ್ಚು ಕೆಲಸಗಳನ್ನು ಅಥವಾ ಹೊಣೆಗಾರಿಕೆಯನ್ನು ವಹಿಸಿಕೊಡಲಾಗುವುದೆಂದು ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಈ ಸುಗ್ಗಿ ಕಾಲದಲ್ಲಿ ಯಾವ ಮನೆವಾರ್ತೆಯವನ ಮೂಲಕವಾಗಿ ಕರ್ತನು ಪ್ರಸ್ತುತ ಸತ್ಯವನ್ನು ಹಂಚಿಸಿಕೊಡುತ್ತಿರುವನೋ ಅವನು ಜಾಗರೂಕನಾಗಿಯೂ ದೀನನಾಗಿಯೂ ನಂಬಿಗಸ್ತನಾಗಿಯೂ ಕಂಡುಬಂದಲ್ಲಿ ಆತನನ್ನು ಕರ್ತನು ತನ್ನ ಮನೆತನದವರ ಸೇವೆಯಲ್ಲಿ ಹೆಚ್ಚು ಹೆಚ್ಚಾಗಿ, ಅಂದರೆ ಸುಗ್ಗಿಯ ಕಾಲದ ಅಂತ್ಯದವರೆಗೂ ಬಳಸಿಕೊಳ್ಳುವನು. ದೇವರ ಆಸ್ತಿಯ ಮೇಲೆ ಒಡೆಯನನ್ನಾಗಿ ಅಲ್ಲ. ಈ ಸೇವಕನು ಒಡೆಯನಂತೆ ನಡೆದುಕೊಳ್ಳಬಾರದೆಂಬುವುದನ್ನು ಅಥವಾ ಆತನು ಗೌರವಿಸಲ್ಪಡಬಾರದೆಂಬುದನ್ನು ಸ್ಪಷ್ಟವಾಗಿ ಸೂಚಿಸಲಾಗಿರುವುದು. ತನಗೆ ನೇಮಕವಾದ ಕೆಲಸಗಳನ್ನು ದುರುಪಯೋಗ ಮಾಡಿದ್ದಲ್ಲಿ ಅದು ಆತನನ್ನು ಬಿದ್ದು ಹೋಗುವಂತೆ ಮಾಡುತ್ತದೆ. ನಿಜವಾಗಿಯೂ ಸಭೆಯ ಸೇವೆ ಮಾಡುವವನಾಗಿ ಕರ್ತನ ಭಂಡಾರದಿಂದ ಹೊತ್ತು ಹೊತ್ತಿಗೆ ಬೇಕಾದ ಆಹಾರವನ್ನು ಒದಗಿಸಿಕೊಡಲು ಪರಿಶ್ರಮಿಸುತ್ತಿರುವ ತನ್ನ ಸೇವಕನ ಬಗ್ಗೆ ಎಚ್ಚರಿಕೆಯಿಂದ ಗಮನಿಸುತ್ತಿರಲು ಸಭೆಗೆ ಯಾವ ಸಮಯದಲ್ಲಿಯೂ ಅಗತ್ಯವಿರುವುದಿಲ್ಲ. ಸಭೆಗೆ ಯಾವಾಗಲೂ ಅಪಾಯವು ಬರುತ್ತಿರುವುದು ದೇವರ ಆಸ್ತಿಯ ಮೇಲೆ ಒಡೆತನ ಮಾಡಲು ಮತ್ತು ದೇವರ ವಾಕ್ಯಕ್ಕೆ ಬದಲಾಗಿ ತಮ್ಮ ಸ್ವಂತ ಜ್ಞಾನವನ್ನು ಅಥವಾ ಇತರ ಮನುಷ್ಯರ ಜ್ಞಾನವನ್ನು ಒದಗಿಸಿಕೊಡಲು ಯತ್ನಿಸುತ್ತಿರುವವರ ಮೂಲಕವಾಗಿ ಕರ್ತನ ಕಡೆಗಿರುವ ಆ ಸೇವಕನ ಹೊಣೆಗಾರಿಕೆಯು ಕರ್ತನ ಚಿತ್ತವನ್ನು ತಿಳಿದುಕೊಂಡಿರುವಷ್ಟರ ಮಟ್ಟಿಗೆ ಇರುತ್ತದೆಂದು ಮತ್ತು ಹೆಚ್ಚು ತಿಳುವಳಿಕೆ ಮತ್ತು ಅವಕಾಶಗಳು ಹೊಂದಿರುವಷ್ಟರ ಅನುಸಾರವಾಗಿ ಆತನು ಕರ್ತನಿಂದ ಅಧಿಕವಾಗಿ ನಿರೀಕ್ಷಿಸಲ್ಪಡುವನೆಂಬುದು ಕರ್ತನ ನಿಯಮವೆಂದು ತೋರುತ್ತದೆ. ತನ್ನಿಂದ ಇತರ ಸೇವಕರಿಗೆ ಒದಗಿಸಿಕೊಡಬೇಕಾದ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಈ ಬುದ್ಧ ಮಾತು ಸಾಮಾನ್ಯವಾಗಿ ಅನ್ವಯವಾಗುತ್ತದೆಂದು ತೋರುತ್ತದಾದ ಆದರೂ ಈ ನಿಯಮವು ಒಂದು ಸಾಮಾನ್ಯವಾದ ಅರ್ಥದಲ್ಲಿ ಪ್ರತಿಯೊಬ್ಬ ಸೇವಕನಿಗೂ ತಾನು ಹೊಂದಲಿರುವ ಆಹಾರ ಪದಾರ್ಥಗಳ ವಿಷಯ ಅಥವಾ ಮನೆವಾರ್ತಿಯ ವಿಷಯ ಇವುಗಳಿಗೆ ಪ್ರತಿಯಾಗಿ ಅನ್ವಯವಾಗುವುದೆಂಬುದನ್ನು ನಮಗೆ ನೋಡಲು ಸಾಧ್ಯ. ತಾನು ಏನನ್ನು ಪಡೆದುಕೊಂಡಿರುವನು ಅಥವಾ ಯಾವುದನ್ನು ಪಡೆಕೊಳ್ಳುವ ಅವಕಾಶವನ್ನು ಹೊಂದಿದ್ದನು ಮತ್ತು ಆ ಆಶೀರ್ವಾದವನ್ನು ಉಪಯೋಗಿಸಿದ ರೀತಿ ಇವುಗಳ ಅನುಸಾರ ಆತನ ಜವಾಬ್ದಾರಿಯು ನೆಲೆಸಿರುವುದು. ಈ ದಿನದಲ್ಲಿರುವ ನಾವು ಪ್ರಸ್ತುತ ಸತ್ಯದ ಬೆಳಕಿನಲ್ಲಿ ಆನಂದ ಪಡುತ್ತಿರುವವರಾಗಿ ಕರ್ತನ ಎಂಥ ವಿಶೇಷವಾದ ಅನುಗ್ರಹದಲ್ಲಿ ಜೀವಿಸುತ್ತಿರುವೆಂದರೆ ಒಡೆಯನು ತನ್ನ ಬೊಕ್ಕಸದೊಳಗಿಂದ ನಮಗೆ ವಿತರಿಸುತ್ತಿರುವ ಹೊಸ ಮತ್ತು ಹಳೆಯ ವಸ್ತುಗಳ ವಿಷಯವಾಗಿ ಗ್ರಹಿಕೆ ಮಾಡಿಕೊಳ್ಳುತ್ತಿದ್ದು ಇವುಗಳಿಗಾಗಿ ಹೆಚ್ಚು ಹೆಚ್ಚು ಕೃತಜ್ಞತೆ ಸಲ್ಲಿಸಲು ನಮಗೆ ಅನೇಕ ಕಾರಣಗಳಿರುವವು ಮತ್ತು ಇದಕ್ಕೆ ಪ್ರತಿಯಾಗಿ ಪ್ರತಿಯೊಬ್ಬನು ಇವುಗಳನ್ನು ಇತರರಿಗೆ ಹಂಚಿಕೊಡುವ ಸೌಭಾಗ್ಯವನ್ನು ಪಡೆದವನಾಗಿದ್ದು ತಾನು ಪಡೆದಿರುವ ಜ್ಞಾನದ ಪ್ರಮಾಣ ಅನುಸಾರವಾಗಿ ಜವಾಬ್ದಾರಿಯನ್ನು ಹೊಂದಿರುವನು. ನಮ್ಮಲ್ಲಿ ಪ್ರತಿಯೊಬ್ಬನು ನಂಬಿಗಸ್ತನಾಗಿರಲು ಮತ್ತು ನಮ್ಮ ಕರ್ತನು ಮಗನಾಗಿರುವುದಲ್ಲದೆ ಸೇವಕನಾಗಿಯೂ ಸಹ ಇರುವನೆಂಬುವುದನ್ನು ನೆನಪು ಮಾಡಿಕೊಳ್ಳಲು ಕರ್ತನು ನಮಗೆ ಸಹಾಯ ಮಾಡುವನು. ಮತ್ತು ಮಕ್ಕಳಾಗಿದ್ದಾಗ್ಯೂ ನಾವು ಪಡೆದಿರುವ ಉತ್ಕೃಷ್ಟವಾದ ಸೌಭಾಗ್ಯವೆಂದರೆ ನಾವು ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ನಂಬಿಗಸ್ತರಾದ ಸೇವಕರು ಅಥವಾ ಮನೆವಾರ್ತೆಯವರು ಆಗಿರುವಂಥದ್ದೇ.